ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನಮ್ಮ ದೇವನ ಸೃಷ್ಟಿಯು ಸೂರ್ಯೋದಯ
ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕ್ರಿಸ್ತನ ಶೀಘ್ರ ಬರುಣದ ಸೂಚನೆಗಳು ಭಾಗ 1. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮತ್ತಾಯನು ಬರೆದ ಸುವಾರ್ತೆ 24:1-3 ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತಿರಲ್ಲವೇ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿರುವಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಇದು ಯಾವಾಗ ಆಗುವುದು? ನಿನ್ನ ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಈ ಒಂದು ವಾಕ್ಯವನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ನೀನು ನೀತಿಯುಳ್ಳ ದೇವರು, ಸಮಾಧಾನದ ಪ್ರಭುವು, ಆಲೋಚನಾಕರ್ತನೂ ಆಗಿದ್ದೀಯ ಸ್ವಾಮಿ. ಆ ಪರಲೋಕದ ಮಹೋನ್ನತ ಸ್ಥಳದಲ್ಲಿ ಕುಳಿತು ಭೂಮಿಯ ಮಕ್ಕಳಾದಂಥ ನಮ್ಮನ್ನು ಕಣ್ಣೆತ್ತಿ ನೋಡುವಂಥ ದೇವರಾಗಿದ್ದೀಯ ಸ್ವಾಮಿ. ನೀನು ಅತಿ ಶೀಘ್ರದಲ್ಲಿ ಈ ಲೋಕಕ್ಕೆ ಬರುವಂಥ ದೇವರಾಗಿದ್ದೀಯ. ಆದರೆ ನಿನ್ನ ಬರೋಣಕ್ಕಿಂತ ಮೊದಲು ಈ ಲೋಕದಲ್ಲಿ ನಡೆಯುವಂತಹ ಸೂಚನೆ ಕಾರ್ಯಗಳು ಏನು ಎಂಬುದನ್ನು ನಮಗೆ ಈಗಾಗಲೇ ನಿನ್ನ ಪ್ರವಾದನೆಯಲ್ಲಿ ತಿಳಿಸಲ್ಪಟ್ಟಿದೆಯ ಸ್ವಾಮಿ. ಅವುಗಳ ವಿಚಾರವಾಗಿ ನಾವು ಆಳವಾಗಿ ಧ್ಯಾನ ಮಾಡಲು ಹೋಗುವಾಗ ಕೇಳುಗರ ಹೃದಯದಲ್ಲಿ, ಹೌದು, ಈ ಪ್ರವಾದನೆ ಕ್ರಿಸ್ತನು ಹೇಳಿದಂತೆ ನೆರವೇರಿದೆ, ಆತನ ಬರೋಣ ಶೀಘ್ರವಾಗಿದೆ, ನಾವು ಸಿದ್ಧ ಮಾಡಿಕೊಳ್ಳಬೇಕು ಎನ್ನುವಂತಹ ಮನಸ್ಥಿತಿಯನ್ನು ನೀನು ಅವರ ಹೃದಯದಲ್ಲಿ ಉಂಟು ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ನಿನ್ನ ಬರೋಣಕ್ಕೆ ನಾವೆಲ್ಲರೂ ಸಿದ್ಧರಾಗುವಾಗೆ ನಮ್ಮ ಮನಸ್ಸನ್ನು ನೀನು ಉತ್ತಮ ರೀತಿಯಲ್ಲಿ ಬಲಪಡಿಸು, ನಮ್ಮನ್ನು ಎಚ್ಚರಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಯೇಸು ಸ್ವಾಮಿ ತಾನು ತನ್ನ ಪ್ರವಾದನೆಯ ಬಗ್ಗೆ ಮತ್ತಾಯನು ಬರೆದ ಸುವಾರ್ತೆ 24:1 ತನ್ನ ಬರೋಣಕ್ಕೆ ಮೊದಲು ನಡೆಯುವಂತಹ ಕಾರ್ಯಗಳು ಏನು ಎಂಬುದಾಗಿ ತಾನೇ ಪ್ರವಾದನೆ ಹೇಳಿದ್ದಾನೆ. ಅದನ್ನು ನಮ್ಮ ಕರ್ತನಾದಂಥ ಕ್ರಿಸ್ತನು ಹೇಳಿದಂತಹ ಮಹಾಪ್ರವಾದನೆ ಎಂಬುದಾಗಿ ಅನೇಕರು ಹೇಳುವಂಥವರಾಗಿದ್ದಾರೆ. ಇದು ಒಂದು ದೊಡ್ಡ ಪ್ರವಾದನೆ ಪ್ರಿಯ ಕೇಳುಗರೆ. ಹಾಗಾಗಿ ಆತನು ಎರಡನೇ ಸಾರಿ ಬರುವುದಕ್ಕಿಂತ ಮೊದಲು ನಡೆಯುವಂಥ ಕಾರ್ಯ ಏನೆಂಬುದಾಗಿ ನಾವು ನೋಡಬೇಕಾದರೆ, ಅದಕ್ಕಿಂತ ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾದಂಥ ವಿಚಾರವೇನೆಂದರೆ, ಶಿಷ್ಯರುಗಳು ವೈಯಕ್ತಿಕವಾಗಿ ಕ್ರಿಸ್ತನ ಬಳಿಗೆ ಬಂದು ಈ ಒಂದು ಸೂಚನೆಗಳ ಬಗ್ಗೆ ಕೇಳುವಂಥವರಾಗಿದ್ದಾರೆ. ಯಾಕೆ ಕೇಳುವಂಥವರಾಗಿದ್ದಾರೆ ಅಂದರೆ, ಅವರಲ್ಲಿ ಒಂದು ಹೆಮ್ಮೆ ಇತ್ತು. ಏನು ಹೆಮ್ಮೆ ಇತ್ತು ಅಂದರೆ, ಇಸ್ರಾಯೇಲ್ ಜನರಾಗಿರ್ಬೋದು, ಶಿಷ್ಯರಾಗಿರ್ಬೋದು, ದೇವಾಲಯ ಅವರಲ್ಲಿ ಇತ್ತು. ಆ ಒಂದು ಯೆರೂಸಲೇಮಿನ ದೇವಾಲಯ ಯಾವಾಗ ನಾಶವಾಗ್ತಕ್ಕಂಥದ್ದಾಗಿದೆ ಅಂದರೆ, ಅವರೆಲ್ಲರೂ ತಿಳಿದುಕೊಂಡಿದ್ದರು ಯಾವಾಗ ಈ ಲೋಕ ಅಂತ್ಯ ಆಗ್ತಕ್ಕಂಥದ್ದಾಗಿದೆಯೋ ಆವಾಗ ಈ ದೇವಾಲಯವೂ ಸಹ ನಾಶವಾಗ್ತಕ್ಕಂಥದ್ದಾಗಿದೆ. ಅಲ್ಲಿವರೆಗೂ ಸಹ ಈ ದೇವಾಲಯ ನಮ್ಮ ಬಳಿಯಲ್ಲೇ ಇರತಕ್ಕಂಥದ್ದಾಗಿದೆ. ಈ ದೇವಾಲಯ ಎಲ್ಲಿವರೆಗೆ ನಮ್ಮ ಜೊತೆಯಲ್ಲಿ ಇರತಕ್ಕಂಥದ್ದಾಗಿದೆ ಅಲ್ಲಿವರೆಗೂ ಸಹ ನಮಗೆ ಯಾವುದೇ ಆಪತ್ತು ವಿಪತ್ತುಗಳು ನಮ್ಮನ್ನು ಯಾರೂ ಸಹ ಮುಟ್ಟಲು ಸಾಧ್ಯವಿಲ್ಲ ಅನ್ನುವಂತಹ ಒಂದು ನಂಬಿಕೆಯನ್ನು ಇಸ್ರಾಯೇಲ್ ಜನರು ಹೊಂದಿದ್ದರು. ಅದಕ್ಕೆ ಉತ್ತರವಾಗಿ ಯೇಸು ಸ್ವಾಮಿ ಏನು ಹೇಳುವಂಥವರಾಗಿದ್ದಾರೆ ಅಂದರೆ, ಮತ್ತಾಯನು ಬರೆದ ಸುವಾರ್ತೆ 24:1-3 ನಾವು ಓದಬೇಕಾದರೆ, ನಾವು ಈಗಾಗಲೇ ಓದಿದೆವು ಪ್ರಿಯ ಕೇಳುಗರೆ. ಯೇಸು ಸ್ವಾಮಿ ಆ ಒಂದು ದೇವಾಲಯದ ಕಟ್ಟಡವನ್ನು ನೋಡಿ ಹೇಳುವಂಥವರಾಗಿದ್ದಾರೆ, ನೀವು ನೋಡುತ್ತಿದ್ದೀರಲ್ಲ ಈ ಸುಂದರವಾದಂಥ ದೇವಾಲಯ, ಇವುಗಳನ್ನೆಲ್ಲ ನೀವು ನೋಡುತ್ತಿದ್ದೀರ, ಆದರೆ ಇದೆಲ್ಲ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅದು ಒಂದು ಸಾಯಂಕಾಲದ ಸಮಯ, ಸೂರ್ಯನ ಕಿರಣಗಳು ಆ ಒಂದು ಸುಂದರವಾದಂಥ ದೇವಾಲಯದ ಮೇಲೆ ಬೀಳುವಂತಹ ಸಂದರ್ಭದಲ್ಲಿ ಶಿಷ್ಯರುಗಳಲ್ಲಿ ಯಹೂದ್ಯರಲ್ಲಿ ಒಂದು ಹೆಮ್ಮೆ, ಒಂದು ಏನೋ ಒಂದು ಉತ್ಸಾಹ ತಮ್ಮ ದೇವಾಲಯದ ಬಗ್ಗೆ. ಆದರೆ ಯೇಸು ಸ್ವಾಮಿ ಹೇಳುವಂತವನಾಗಿದ್ದಾನೆ, ಆ ದೇವಾಲಯ ನೋಡುತ್ತಿದ್ದಿರಲ್ಲ ಅದು ಕೆಡವಲ್ಪಡುವುದು ಎಂಬುದಾಗಿ. ಆವಾಗ ಎಣ್ಣೆ ಮರಗಳ ಗುಡ್ಡದ ಮೇಲೆ ಕುಳಿತುಕೊಳ್ಳುವಂತಹ ಸಂದರ್ಭದಲ್ಲಿ ಶಿಷ್ಯರಲ್ಲಿ ಒಂದು ಕುತೂಹಲ. ನಮ್ಮ ಗುರು ಈ ರೀತಿಯಾಗಿ ಹೇಳಿದನು, ದೇವಾಲಯ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಹಾಗಾದರೆ ನಿನ್ನ ಬರೋಣಕ್ಕೂ, ಈ ದೇವಾಲಯದ ನಾಶಕ್ಕೂ, ಅಂದರೆ ಈ ಲೋಕದ ಅಂತ್ಯಕ್ಕೂ ಏನು ಒಂದು ಸೂಚನೆಗಳು, ಅದನ್ನು ನಮಗೆ ತಿಳಿಸು ಎಂಬುದಾಗಿ ಅವರು ಆಸಕ್ತಿಯಿಂದ ಕೇಳುವಂಥವರಾಗಿದ್ದಾರೆ. ಯೇಸು ಸ್ವಾಮಿ ಈ ದೇವಾಲಯದ ವಿಚಾರವಾಗಿ ಆತನು ಬಹಳ ಸ್ಪಷ್ಟವಾಗಿ ತಿಳಿಸಿದನು. ಪ್ರಿಯ ಕೇಳುಗರೆ, ಕ್ರಿಸ್ತನು ತನ್ನ ಶಿಷ್ಯರಿಗೆ ಯೆರೂಸಲೇಮ್ ಪಟ್ಟಣದ ನಾಶ ಹಾಗೂ ಮನುಷ್ಯ ಕುಮಾರನಾದಂತಹ ಯೇಸು ಸ್ವಾಮಿ ತಾನು ಬರುವುದಕ್ಕೆ ಮೊದಲು ಸಂಭವಿಸುವಂತಹ ಸೂಚಕ ಕಾರ್ಯಗಳ ಬಗ್ಗೆ ಮುಂದಾಗಿ ಎಚ್ಚರಿಕೆಯನ್ನು ನೀಡುವಂತವನಾಗಿದ್ದಾನೆ. ಅದನ್ನು ನಾವು ಈಗಾಗಲೇ ನೋಡಿದಾಗೆ ಮತ್ತಾಯನು ಬರೆದ ಪುಸ್ತಕ 24ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಬರುಣದ ಮೊದಲು ನಡೆಯುವಂತಹ ಘಟನೆಗಳನ್ನು ಪ್ರವಾದನೆಯಾಗಿ ಯೇಸು ಸ್ವಾಮಿ ನಮಗೆ ತಿಳಿಸಿದ್ದಾನೆ. ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಯೆರೂಸಲೇಮಿನ ನಾಶವು ಈ ಲೋಕವು ಕೊನೆಯದಾಗಿ ಬೆಂಕಿಯಿಂದ ನಾಶವಾಗುವುದನ್ನು ಮಾದರಿಯಾಗಿ ತೋರಿಸಲು ಯೇಸು ಸ್ವಾಮಿ ಈ ಪ್ರವಾದನೆಯನ್ನು ಹೇಳಿ ನಮಗೆ ತಿಳಿಯಪಡಿಸಿದ್ದಾನೆ. ಪ್ರಿಯ ಕೇಳುಗರೆ, ಹೇಗೆ ಅಂದು ಯೆರೂಸಲೇಮ್ ನಾಶವಾಯಿತು ಅದೇ ರೀತಿಯಾಗಿ ಈ ಲೋಕ ಒಂದು ದಿನ ನಾಶವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ, ಅದು ಒಂದು ಚಿಕ್ಕ ಚಿತ್ರಣ, ಈ ಲೋಕ ಹೇಗೆ ನಾಶವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರು ತೋರಿಸಿರ್ತಕ್ಕಂತಹ ಒಂದು ಉದಾಹರಣೆಯಾಗಿದೆ. ಯಾಕೆಂದರೆ ಪ್ರಿಯ ಕೇಳುಗರೆ, ಯೆರೂಸಲೇಮ್ ಅದು ಒಂದು ಮುಖ್ಯವಾದಂತಹ ಸ್ಥಳವಾಗಿತ್ತು. ಅದರಲ್ಲೂ ವಿಶೇಷವಾಗಿ ಆ ದೇವಾಲಯ ಒಂದು ಮುಖ್ಯವಾದಂತಹ ಒಂದು ಪಾತ್ರವಾಗಿತ್ತು. ಪ್ರಿಯ ಕೇಳುಗರೆ, ಎಲ್ಲರೂ ಸಹ ಹೆಮ್ಮೆಯಿಂದ ಅದನ್ನು ನೋಡಿ ಆಶ್ಚರ್ಯ ಪಡುವಂತವರಾಗಿದ್ದರು. ಆದರೆ ಯೇಸು ಸ್ವಾಮಿ ಹೇಳುವಂತವರಾಗಿದ್ದಾರೆ, ನೀವು ನೋಡುವಂತಹ ಆ ಆಲಯ ಬಿದ್ದು ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಇದು ಯಾವಾಗ ಯಾವಾಗ ಅಂದರೆ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಈ ಪ್ರವಾದನೆಯನ್ನು ಹೇಳಿದನೋ ಅದೇ ರೀತಿಯಾಗಿ ಕ್ರಿಸ್ತ ಸಕ 70ರಲ್ಲಿ ಟೈಟಸ್ ಎನ್ನುವಂತಹ ರೋಮ್ ಸಾಮ್ರಾಜ್ಯದ ಚಕ್ರವರ್ತಿ ತನ್ನ ಸೇನಾಧಿಪತಿಗಳ ಹೊಂದಿಗೆ ಕರೆದುಕೊಂಡು ಯೆರೂಸಲೇಮನ್ನು ಮುತ್ತಿಗೆ ಹಾಕ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅದಕ್ಕಿಂತಲೂ ಮೊದಲು ಒಬ್ಬ ವ್ಯಕ್ತಿ, ರೋಮನ್ ಅಧಿಕಾರಿ ಸೆಸ್ಟಿಸ್ ಅಂತಕ್ಕಂತಹ ವ್ಯಕ್ತಿ ಆ ರೋಮನ್ ಸಾಮ್ರಾಜ್ಯವನ್ನು ಸುತ್ತುವರಿತಕ್ಕಂಥವನಾಗಿದ್ದಾನೆ. ಆದರೆ ಯಾವುದೇ ಕಾರಣವಿಲ್ಲದೆ ಅವನು ಆ ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಹೋಗುವಂತವನಾಗಿದ್ದಾನೆ. ಇದನ್ನು ಅರಿತಂತಹ ಅನೇಕ ಕ್ರೈಸ್ತರು, ನಿಜ ಕ್ರೈಸ್ತರು, ಹೌದು ಯೇಸು ಸ್ವಾಮಿ ಅಂದು ಪ್ರವಾದನೆಯನ್ನು ತಿಳಿಸಿದನು, ಇದರ ಅಂತ್ಯಕಾಲ ಸಮೀಪವಾಗಿದೆ ಎಂದು ಅರಿತುಕೊಂಡಂತಹ ನಿಜ ಕ್ರೈಸ್ತರು ಆ ಪಟ್ಟಣವನ್ನು ಬಿಟ್ಟು ಓಡಿ ಹೋಗುವಂಥವರಾಗಿದ್ದಾರೆ. ಆದರೆ ಯಾರೆಲ್ಲರೂ ಸಹ, ನಮ್ಮನ್ನು ಯಾರೂ ಸಹ ಮುಟ್ಟಲು ಸಾಧ್ಯವಿಲ್ಲ, ದೇವಾಲಯ ನಮ್ಮ ಬಳಿಯಲ್ಲಿದೆ ಎಂಬುದಾಗಿ ಅಹಂಕಾರದಿಂದ, ಅಹಮ್ಮಿನಿಂದ, ಹೆಮ್ಮೆಯಿಂದ ಹೇಳಿಕೊಳ್ತಕ್ಕಂಥವರಾಗಿದ್ದಾರೋ ಅವರಿಗೆ ಒಂದು ಸಂಕಟದ ಕಾಲ, ಒಂದು ಇಕ್ಕಟ್ಟಿನ ಕಾಲ ಆ ದಿನ ಕಾದಿತ್ತು. ಪ್ರಿಯ ಕೇಳುಗರೆ, ಕ್ರಿಸ್ತ ಸಕ 70ರಲ್ಲಿ ಈ ಟೈಟಸ್ ಅಂತಕ್ಕಂತಹ ಅರಸ ರೋಮ್ ಸಾಮ್ರಾಜ್ಯದ ಸೇನಾ ಅಧಿಪತಿಗಳನ್ನೆಲ್ಲ ಕರೆದುಕೊಂಡು ಬಂದು ಇದರ ಮೇಲೆ ಮುತ್ತಿಗೆಯನ್ನು ಹಾಕ್ತಕ್ಕಂಥನಾಗಿದ್ದಾನೆ, ಅದಕ್ಕೆ ಬೆಂಕಿಯನ್ನು ಹಾಕಿ ನಾಶ ಮಾಡ್ತಕ್ಕಂಥನಾಗಿದ್ದಾನೆ. ಯಾರೆಲ್ಲ ಕ್ರಿಸ್ತನ ಪ್ರವಾದನೆಯನ್ನು ಆ ದಿನದಲ್ಲಿ ಹರಿತುಕೊಳ್ಳದೆ ಹೋದರೋ ಅವರೆಲ್ಲರೂ ಸಹ ಮಿಲಿಯನ್ಗಿಂತಲೂ ಹೆಚ್ಚು ಯೂದರು ನಾಶವಾಗಿ ಹೋದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇತಿಹಾಸದಲ್ಲಿ ಯೂಸೆಫೆಸ್ ಅಂತಕ್ಕಂತಹ ಆ ವ್ಯಕ್ತಿ ಬರೀತಕ್ಕಂಥವನಾಗಿದ್ದಾನೆ. ಆದರೆ ಯಾರೆಲ್ಲ ನಿಜವಾಗಿಯೂ ಸಹ ಕ್ರಿಸ್ತನ ಪ್ರವಾದನೆಯನ್ನು ಹರಿತುಕೊಂಡರೋ ಅವರೆಲ್ಲರೂ ಸಹ ಪಲಾಯನಾಗಿ ಆ ಬೆಟ್ಟಗಳಿಗೆ ಓಡಿ ಹೋದರು. ಪಲ್ಲಾ ಅಂತಕ್ಕಂತಹ ಆ ಒಂದು ಬೆಟ್ಟದಲ್ಲಿ ಹೋಗಿ ಆಶ್ರಯವನ್ನು ಅವರು ಪಡೆದುಕೊಂಡರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಯೆರೂಸಲೇಮಿನ ನಾಶನದ ವಿಚಾರವಾಗಿ ತಿಳಿಸಿರತಕ್ಕಂಥ ಒಂದು ವಿಚಾರ ಇದು ಕೊನೆ ಕಾಲದಲ್ಲಿ ನಡೀತಕ್ಕಂತಹ ಈ ಲೋಕದಲ್ಲಿ ಅನೀತಿವಂತರಿಗೆ ನಡೀತಕ್ಕಂತಹ ಒಂದು ಉದಾಹರಣೆಯಾಗಿದೆ. ಪ್ರಿಯ ಕೇಳುಗರೆ, ಯಾರೆಲ್ಲೂ ಸಹ ಕ್ರಿಸ್ತನ ಪ್ರವಾದನೆಯನ್ನು ಕೇಳಿ ಓಡಿ ಹೋಗಿ ತಪ್ಪಿಸಿಕೊಂಡರೋ ಆ ರೀತಿಯಾಗಿ ಕೊನೆಯ ಕಾಲದಲ್ಲೂ ಸಹ ಕ್ರಿಸ್ತನು ಪ್ರಕಟಣೆ ದಾನಿಯೇಲನ ಪುಸ್ತಕದಲ್ಲಿ ಹೇಳಲ್ಪಟ್ಟಿರತಕ್ಕಂಥ ವಿಚಾರಗಳನ್ನು ಕೇಳಿ ಓಡಿ ಹೋಗಿ ತಪ್ಪಿಸಿಕೊಳ್ಳುವಂಥವರಾಗಿದ್ದಾರೆ. ಆದರೆ ಯಾರೆಲ್ಲರೂ ಆ ಪ್ರಕಟಣೆ ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರತಕ್ಕಂಥ ಪ್ರವಾದನೆಯನ್ನು ತಿರಸ್ಕರಿಸತಕ್ಕಂಥವರಾಗಿದ್ದಾರೋ ಯೂದರಿಗೆ ಬಂದಂತಹ ಅದೇ ನಾಶನ ಕೊನೆಯ ಕಾಲದಲ್ಲಿ ಈ ಮಕ್ಕಳಿಗೂ ಸಹ ಬರ್ತಕ್ಕಂಥದ್ದಾಗಿದೆ. ಎನ್ನೇ ಮರಗಳ ಗುಡ್ಡದಲ್ಲಿ ಯೇಸು ಸ್ವಾಮಿ ತನ್ನ ಎರಡನೇ ಬರವಣಕ್ಕೆ ಮೊದಲು ಸಂಭವಿಸುವಂತಹ ಭಯಾನಕವಾದಂತಹ ನ್ಯಾಯ ತೀರ್ಪನ್ನ ಮುಂದಾಗಿ ಆತನು ತಿಳಿಸಿದನು. ಪ್ರಿಯ ಕೇಳುಗರೆ, ಆತನು ತಿಳಿಸಿದಂತಹ ವಿಚಾರಗಳನ್ನು ನಾವು ಓದುವುದಾದರೆ ಮತ್ತಾಯನು ಬರೆದ ಸುವಾರ್ತೆ 24:6-8 ನಾವು ಓದುವುದಾದರೆ, ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧಗಳಾಗುವ ಹಾಗೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು ಕಳವಳಗೊಳ್ಳದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಆಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯವಲ್ಲ. ಜನಕ್ಕೆ ವಿರುದ್ಧವಾಗಿ ಜನವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಹೇಳುವವು, ಮತ್ತು ಅಲ್ಲಲ್ಲಿ ಬರಗಾಲಗಳು ಬರುವವು, ಭೂಕಂಪಗಳು ಆಗುವವು, ಇಲ್ಲವೇ ನೂತನ ಕಾಲವು ಹುಟ್ಟುವ ಪ್ರಸನ್ನ ವೇದನೆಯ ಆರಂಭ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಈ ಪ್ರವಾದನೆಗಳು ಯೆರೂಸಲೇಮು ನಾಶನವಾದಾಗ ಭಾಗಸವಾಗಿ ನೆರವೇರಿವೆ ಪ್ರಿಯರೇ, ಆದರೆ ಕೊನೆಯ ದಿನಗಳಲ್ಲಿ ಎಲ್ಲವೂ ಸಹ ಅಕ್ಷರಾಸವಾಗಿ ನೆರವೇರುವಂಥದ್ದಾಗಿದೆ. ಯುದ್ಧಗಳು ಇವತ್ತಿಗೂ ಸಹ ನಾವು ನೋಡುವಂತವರಾಗಿದ್ದೇವೆ. ಅದು ಯೆರೂಸಲೇಮಿನ ನಾಶನಕ್ಕೂ ಮೊದಲು ಅನೇಕ ರಾಜ್ಯಗಳು ಯುದ್ಧ ಆಗುವುದನ್ನು ನಾವು ಕೇಳಲ್ಪಟ್ಟೆವು ಪ್ರಿಯರೇ. ಬರಗಾಲದ ವಿಚಾರವಾಗಿ, ಭೂಕಂಪವಾಗಿ, ಇವೆಲ್ಲವೂ ಸಹ ಯೆರೂಸಲೇಮ್ ನಾಶನಕ್ಕೂ ಮೊದಲು ನಡೆದಿದೆ. ಆದರೆ ಕೊನೆಯ ಕಾಲದಲ್ಲಿ ಈ ಒಂದು ವಿಚಾರಗಳು ಇನ್ನೂ ಹೆಚ್ಚೆಚ್ಚಾಗಿ ನಡೆಯುವಂಥದ್ದಾಗಿದೆ ಪ್ರಿಯ ಕೇಳುಗರೆ. ಹಾಗಾಗಿ ನಾವು ಕ್ರಿಸ್ತನು ಹೇಳಿರತಕ್ಕಂತಹ ಪ್ರವಾದನೆಗಳ ಬಗ್ಗೆ ನಾವು ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಶೀಘ್ರ ಬರೋಣದ ಸೂಚನೆಗಳಲ್ಲಿ ಯುದ್ಧಗಳು ಮತ್ತು ಬರಗಾಲ, ಭೂಕಂಪ ಅವುಗಳೆಲ್ಲವೂ ಸಹ ಆಗ್ತಕ್ಕಂಥದ್ದಾಗಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಯೇಸು ಸ್ವಾಮಿ ಹೇಳಿರ್ತಕ್ಕಂತಹ ಮತ್ತೊಂದು ಪ್ರವಾದನೆಗಳು ಏನೆಂದರೆ, ಆಕಾಶದಲ್ಲಿ ಸೂಚಕ ಕಾರ್ಯಗಳು ನಡೀತಕ್ಕಂಥದ್ದಾಗಿದೆ. ಸೂರ್ಯನಲ್ಲಿ, ಚಂದ್ರನಲ್ಲಿ, ನಕ್ಷತ್ರಗಳಲ್ಲಿ ಈ ಒಂದು ಕಾರ್ಯ ನೆರವೇರತಕ್ಕಂಥದ್ದಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ತಿಳಿಸುವಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ಮತ್ತಾಯನ ಬರೆದ ಸುವಾರ್ತೆ 24:29 ಯೇಸು ಸ್ವಾಮಿ ಈ ರೀತಿಯಾಗಿ ತಿಳಿಸುವಂತವನಾಗಿದ್ದಾನೆ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೇ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಇವುಗಳನ್ನೆಲ್ಲ ನೋಡುವಾಗ ಆತನ ಬರವಣ ಶೀಘ್ರವಾಗಿದೆ, ಅದನ್ನು ಅರ್ಥ ಮಾಡಿಕೊಳ್ಳಿ ಎಂಬುದಾಗಿ ಹೇಳುವ ನಿಟ್ಟಿನಲ್ಲಿ ಒಂದು ಉದಾಹರಣೆಯನ್ನು ಸಹ ನೀಡುವಂಥವನಾಗಿದ್ದಾನೆ. ಅಂಜೂರ ಮರದ ವಿಚಾರವಾಗಿ ಒಂದು ಉದಾಹರಣೆಯನ್ನು ನಮಗೆ ನೀಡುವಂಥವನಾಗಿದ್ದಾನೆ. ಅದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 24:37-33 ನಾವು ಓದುವುದಾದರೆ, ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ, ಆದರೆ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳಿದುಕೊಳ್ಳುತ್ತೀರಲ್ಲ, ಹಾಗೆ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವಾಗಿದೆ, ಬಾಗಿಲಲ್ಲೇ ಇದೆ ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಎಚ್ಚರಿಸುವಂತೆವನಾಗಿದ್ದಾನೆ. ಹಾಗಾದರೆ ಪ್ರಿಯ ಕೇಳುಗರೆ, ಆ ಸಂಕಟಗಳ ಸಮಯವು ತೀರಿದ ಕೂಡಲೇ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಆ ಸಂಕಟದ ಸಮಯ ಮುಗಿಯಿತಾ? ಆ ಸಂಕಟದ ಸಮಯ ಮುಗಿಯಿತು ಎಂಬುದಾಗಿ ನಾವು ಇತಿಹಾಸದಲ್ಲೂ ಸಹ ಸತ್ಯವೇದದಲ್ಲಿ ತಿಳಿಸಿರ್ತಕ್ಕಂಥ ಪ್ರವಾದನೆ ನೆರವೇರುವಿಕೆಯನ್ನು ನಾವು ನೋಡಬಹುದಾಗಿದೆ. ಯಾವಾಗ ಎಂಬುದಾಗಿ ನಾವು ನೋಡಬೇಕಾದರೆ ಪ್ರಿಯ ಕೇಳುಗರೆ, ರೋಮನ್ ಕಥೋಲಿಕ ಸಭೆಯ ಮಹಾಹಿಂಸೆ ಮುಕ್ತಾಯವಾದಾಗ. ಏನು, ರೋಮನ್ ಕಥೋಲಿಕ ಸಭೆ ಒಂದು ಹಿಂಸೆಯನ್ನು ನೀಡಿತಾ? ಹೌದು, ಕ್ರಿಸ್ತ ಸಕ 538-1798 ಹೆಚ್ಚು ಕಡಿಮೆ 1260 ಕಾಲ ಈ ಒಂದು ಸಭೆ ಅನೇಕ ಧಾರ್ಮಿಕ ಸುಧಾರಕರನ್ನ ಹಿಂಸೆ ಪಡಿಸಿತು, ಅನೇಕ ನಿಜ ಕ್ರೈಸ್ತರನ್ನ ಹಿಂಸೆ ಪಡಿಸಿತು. ಅನಂತರ ನಾವು ನೋಡುವಂತವರಾಗಿದ್ದೇವೆ. ಅಂದರೆ ಪ್ರಿಯ ಕೇಳುಗರೆ, ಈ ಒಂದು ಸಮಯದಲ್ಲಿ ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನ ಈ ಸಭೆ ಹಿಂಸೆಗೆ ಒಳಪಡಿಸಿತು. ಅನಂತರ ಈ ಸೂರ್ಯನಲ್ಲಿ ಒಂದು ಸೂಚನೆ ಕಾರ್ಯ ಬಂತು. ಸೂರ್ಯನು ಕತ್ತಲಾದನು, ಚಂದ್ರನು ಬೆಳಕು ಕೊಡದೆ ಹೋದನು, ಹಾಗೂ ನಕ್ಷತ್ರಗಳು ಆಕಾಶದಿಂದ ಉದುರಿದವು ಎಂದು ಕ್ರಿಸ್ತನು ಯಾವ ರೀತಿಯಲ್ಲಿ ಹೇಳಿದನೋ ಅದೇ ರೀತಿಯಲ್ಲಿ ನೆರವೇರಿತು. ಪ್ರಿಯ ಕೇಳುಗರೆ, ಕ್ರಿಸ್ತನು ತನ್ನ ಬರೋಣದ ಸೂಚನೆಯನ್ನು ಮುಂದಾಗಿ ತಿಳಿಸಿರ್ತಕ್ಕಂಥ ವಿಚಾರವನ್ನು ನಾವೆಲ್ಲರೂ ಸಹ ಕೇಳುವಂಥವರಾಗಿದ್ದೇವೆ. ಹಾಗಾಗಿ ಕೇಳುವುದಕ್ಕಿಂತ ಹೆಚ್ಚಾಗಿ ಅದು ಈವಾಗ ಹತ್ತಿರದಲ್ಲೇ ಇದೆ, ಬಾಗಿಲ ಬಳಿಯಲ್ಲೇ ಇದೆ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಳ್ಳುವುದರ ಮೂಲಕವಾಗಿ ಆತನ ಬರೋಣಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಆತನ ಬರೋಣಕ್ಕೆ ನಾವು ತಯಾರಿ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯ ಕೇಳುಗರೆ, ಈ ಸೂಚಕ ಕಾರ್ಯಗಳು ಕಂಡು ಬಂದಿವೆ, ನಮ್ಮ ಕಣ್ಣ ಮುಂದೆ ನೆರವೇರಿದೆ. ಇದರಿಂದ ಕರ್ತನ ಬರೋಣ ಹತ್ತಿರದಲ್ಲೇ ಇದೆ ಎಂಬುದನ್ನು ನಾವೆಲ್ಲರೂ ಪ್ರತಿನಿತ್ಯವೂ ಸಹ ಖಚಿತಪಡಿಸಿಕೊಳ್ಳಬೇಕಾಗಿದೆ. ಇದಲ್ಲದೆ ಈ ಲೋಕದಲ್ಲಿ ಯೇಸು ಸ್ವಾಮಿ ಹೇಳಿದಂತೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರು ಬರುತ್ತಕ್ಕಂತಾಗಿದೆ ಎಂಬುದಾಗಿ ಆತನು ಹೇಳಿದ್ದಾನೆ. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು ಎಂಬುದಾಗಿ ಕ್ರಿಸ್ತನು ಇದೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 24ನೇ ಅಧ್ಯಾಯದಲ್ಲಿ ಪ್ರವಾದನೆ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡುವಂತೇವರಾಗಿದ್ದೇವೆ ಪ್ರಿಯ ಕೇಳುಗರೆ. ಆದರೆ ನಾವು ಗಮನಿಸಬೇಕಾದಂಥ ಒಂದು ವಿಚಾರ ಏನೆಂದರೆ, ಆ ಸಂಕಟದ ಕಾಲ ಕ್ರಿಸ್ತ ಸಕ 1798ರಲ್ಲಿ ಆ ಒಂದು ರೋಮನ್ ಕಥೋಲಿಕ್ ಸಭೆ ಮಹಾಹಿಂಸ ಮುಕ್ತಾಯವಾಯಿತು ಪ್ರಿಯರೇ. ಆ ನಂತರ ನಾವು ನೋಡುವಂತೇವರಾಗಿದ್ದೇವೆ, ನವೆಂಬರ್ 1, 1755ರಲ್ಲಿ ಒಂದು ಭೂಕಂಪ ಏರ್ಪಟ್ಟಿತ್ತು. ಲಿಸಬನ್ ಅಂತಕ್ಕಂತಹ ಒಂದು ಮಹಾಭೂಕಂಪ, ಹಿಂದೆಂದಿಯೂ ಸಹ ಸಂಭವಿಸಿದಂತಹ ಭೂಕಂಪ ಏರ್ಪಟ್ಟಿತ್ತು ಪ್ರಿಯ ಕೇಳುಗರೆ. ಅದಕ್ಕಿಂತ ಹಿಂದೆ ಅನೇಕ ಭೂಕಂಪ ನಡೆದಿವೆ. ಆದರೆ ಇಲ್ಲಿ ದೇವರ ಆ ಒಂದು ಪ್ರವಾದನೆಯ ಕಾಲರೇಖೆಯನ್ನು ನಾವು ಗಮನಿಸಿದಾಗ, ಆ 1798ರ ನಂತರ ನಡೆಯುವಂತಹ ಒಂದು ಭೂಕಂಪ ಇದಾಗಿತ್ತು ಪ್ರಿಯ ಕೇಳುಗರೆ. ಅನೇಕ ಜನರು ಮನರುವಂತಿದ್ದರು. ಇದಕ್ಕಿಂತ ಹಿಂದೆ ಈ ಒಂದು ಪ್ರಬಲವಾದಂಥ ಭೂಕಂಪ ನಡೆದಿರಲಿಲ್ಲ. ಈ ಒಂದು ಪ್ರವಾದನೆ ಕಾಲರೇಖೆಯಲ್ಲಿ ನವೆಂಬರ್ 1, 1755ರಲ್ಲಿ ಈ ಭೂಕಂಪ ಏರ್ಪಟ್ಟಿತು. ಅನಂತರ ಸೂರ್ಯನು ಕರಿಕಂಬಳಿಯಂತೆ ಆದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತೆಯವರಾಗಿದ್ದೇವೆ. ಇದು ನಡೆಯುತ್ತೆ ಎಂಬುದಾಗಿ ನಾವು ನೋಡಬೇಕಾದ್ರೆ 19 May 1780ರಲ್ಲಿ ಅದು ಕತ್ತಲೆ ದಿನ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಸೂರ್ಯನು ಬೆಳಿಗ್ಗೆ ಉದಯಿಸಿದನು, ಆದರೆ ಉದಯಿಸಿ ಸುಮಾರು ಹೆಚ್ಚು ಕಡಿಮೆ 10 ಗಂಟೆ ಅಷ್ಟೊತ್ತರಲ್ಲಿಯೇ ಆತನು ಕರಿಕಂಬಳಿಯಂತಾದನು, ಲೋಕ ಕತ್ತಲೆಯಂತೆ ಆಯಿತು ಎಂಬುದಾಗಿ ಇತಿಹಾಸದಲ್ಲಿ ಅನೇಕರು ದಿನಪತ್ರಿಕೆಗಳಲ್ಲಿ ಆ ವಿಚಾರವಾಗಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇನ್ನು ಚಂದ್ರನು ಬೆಳಕು ನೀಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅದು ಯಾವಾಗ ನೆರವೇರಿತು ಅಂದರೆ ಅದೇ ರಾತ್ರಿ 19 May 1780ರಲ್ಲಿ ಈ ಒಂದು ಘಟನೆಯು ಸಹ ನಡೆಯಿತು. ಇನ್ನು ನಕ್ಷತ್ರಗಳು ಉದುರಿದವು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಇದು ಯಾವಾಗ ನೆರವೇರಿತು ಅಂದರೆ ನವೆಂಬರ್ 13, 1833ರಲ್ಲಿ ಈ ಒಂದು ಘಟನೆಯು ಸಹ ನೆರವೇರಿತು ಪ್ರಿಯ ಕೇಳುಗರೆ. ಅನೇಕ ಕಡೆಗಳಲ್ಲಿ ಲಕ್ಷಗಟ್ಟಲೆ ಹೇಗೆ ಹತ್ತಿ ಮರವನ್ನು ಅಳ್ಳಾಡಿಸಿದರೆ ಎಲ್ಲ ಒಣಗಿದಂಥ ಕಾಯಿಗಳು ಉದುರ್ತಕ್ಕಂಥದ್ದಾಗಿದೆ, ಹಾಗೆ ಆಕಾಶದಿಂದ ನಕ್ಷತ್ರಗಳು ಉದುರಿದವು ಎಂಬುದಾಗಿ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಇನ್ನು ಅನೇಕರು ಹೌದು, ಇದು ಪ್ರವಾದನೆಯಲ್ಲಿ ಕ್ರಿಸ್ತನು ಹೇಳಿದಂತಹ ವಾಕ್ಯಗಳು ನೆರವೇರಿದೆ ಎಂಬುದನ್ನು ಅರ್ಥ ಮಾಡಿಕೊಂಡರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ಹೇಳಿದಂತಹ ಎಲ್ಲ ಪ್ರವಾದನೆಗಳು ನೆರವೇರಿರತಕ್ಕಂಥದ್ದಾಗಿದೆ. ಈ ಒಂದು ವಿಚಾರವನ್ನು ಕೇವಲ ಮತ್ತಾಯನು ಬರೆದ ಪುಸ್ತಕದಲ್ಲಿ ಮಾತ್ರವಲ್ಲ ಪ್ರಿಯ ಕೇಳುಗರೆ, ನಾವು ನೋಡುವಂಥವರಾಗಿದ್ದೇವೆ. ಲೂಕನು ಬರೆದ ಸುವಾರ್ತೆ 21:25 ನೋಡುವಂಥವರಾಗಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 13:24-26 ನಾವು ನೋಡುವಂಥವರಾಗಿದ್ದೇವೆ. ಇನ್ನು ಪ್ರಕಟಣೆ ಪುಸ್ತಕ 6:12-17 ಇದೇ ವಿಚಾರವನ್ನು ತಿಳಿಸಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಆತನ ಬರೋಣದ ಈ ಮುನ್ಸೂಚನೆಗಳನ್ನು ಅನೇಕರು ನೋಡಿದ್ದಾರೆ ಪ್ರಿಯ ಕೇಳುಗರೆ. ಆಗಿರಬೇಕಾದರೆ ಇದೆಲ್ಲ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಆತನ ಬರೋಣ ಅತೀ ಶೀಘ್ರವಾಗಿದೆ, ಬಾಗಿಲ ಬಳಿಯಲ್ಲೇ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇಶ ದೇಶಗಳ ನಡುವೆ ಅಶಾಂತಿ ಇದೆ, ದಿಗ್ಭ್ರಮೆ ಹುಟ್ಟಿಸುವಂತಹ ಸಮಯ ಬರಲಿದೆ ಪ್ರಿಯ ಕೇಳುಗರೆ. ಲೋಕದ ಮೇಲೆ ಬರಲಿರುವ ಘಟನೆಗಳ ಬಗ್ಗೆ ಜನರ ಹೃದಯದಲ್ಲಿ ಭಯ ಹುಟ್ಟಿಸುವಂಥದ್ದಾಗಿದೆ. ಆದರೆ ದೇವರಲ್ಲಿ ವಿಶ್ವಾಸವಿಟ್ಟಿರುವಂತಹ ಮಕ್ಕಳು ಎಂಥ ಚಂಡಮಾರುತವೇ ಬರಲಿ, ಎಂಥ ವಿಧವಾದಂತಹ ಕಷ್ಟಗಳೇ ಬರಲಿ, ಎಂಥ ವಿಧವಾದಂತಹ ಸಮಸ್ಯೆಗಳೇ ಬರಲಿ, ಆದರೆ ಯಾರೆಲ್ಲ ದೇವರ ಮೇಲೆ ಹಾತುಕೊಂಡಿರ್ತಕ್ಕಂಥವರಾಗಿದ್ದಾರೋ ಅವರು ಎಂದಿಗೂ ಸಹ ಭಯಪಡಬೇಕಾಗಿಲ್ಲ. ಅಂದು ಶಿಷ್ಯರುಗಳು ಭಯದಿಂದ ಆ ಒಂದು ಮೇಲ್ಮನೆಯಲ್ಲಿ ಇದ್ದರು. ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಬಂದನು ಪ್ರಿಯ ಕೇಳುಗರೆ. ಆವಾಗ ಎಲ್ಲರೂ ಇದೇನು ಇದು ಭೂತ ಇರಬಹುದು ಎಂಬುದಾಗಿ ಭಯಪಟ್ಟರು. ಆದರೆ ಯೇಸು ಸ್ವಾಮಿ ಅವರಿಗೆ ಹೇಳುವಂತವನಾಗಿದ್ದಾನೆ, ತನ್ನ ಸ್ವಂತ ಬಾಯಿಯಿಂದ ಹೇಳುವಂತವನಾಗಿದ್ದಾನೆ, ಭಯಪಡಬೇಡಿರಿ ನಾನೇ ಅಲ್ಲವೇ ಎಂಬುದಾಗಿ ಹೇಳಿದನು ಪ್ರಿಯ ಕೇಳುಗರೆ. ಅದೇ ದೇವರು ಇವತ್ತು ನಾನು ನಿಮ್ಮ ಸಂಗಡ ಇದ್ದೇನೆ, ಭಯಪಡಬೇಡಿರಿ ಎಂಬುದಾಗಿ. ಆದರೆ ನಾವು ಆತನ ಮೇಲೆ ಹಾತುಕೊಂಡು ಆತನ ಬರೋಣಕ್ಕಾಗಿ ಸಿದ್ಧರಾಗಿ ಆತನು ಹೇಳಿದಂಥ ಪ್ರವಾದನೆಗಳು ಹೌದು ಇದು ಹೇಳಿದಂತೆ ನೆರವೇರಿದೆ ಎಂಬುದಾಗಿ ಆ ಪ್ರವಾದನೆ ಕಾಲರೇಖೆಯನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ಶುಭ್ರ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ಪರಿಶುದ್ಧರಾಗಿ ಜೀವಿಸುವುದಾದರೆ ದೇವರು ಹೇಳುವಂಥವನಾಗಿದ್ದಾನೆ, ಇದರ ಬಗ್ಗೆ ನೀವು ಭಯಪಡಬೇಡಿರಿ ನಾನಿದ್ದೇನೆ ಎಂಬುದಾಗಿ ಅಂದು ಶಿಷ್ಯರಿಗೆ ಹೇಳಿದಂತಹ ಅದೇ ಮಾತನ್ನು ಇವತ್ತು ನಮಗೆ ಹೇಳುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಕ್ರಿಸ್ತನ 2ನೇ ಬರೋಣದ ಸೂಚನೆಗಳಲ್ಲಿ ಸೂರ್ಯನಲ್ಲೂ ಚಂದ್ರನಲ್ಲಿಯೂ ನಕ್ಷತ್ರಗಳಲ್ಲಿ ನಡೆದಂಥ ವಿಚಾರಗಳನ್ನು ಗಮನಿಸಿದೆವು. ಅದು ನೆರವೇರಿದೆ. ಇನ್ನು ಯೆರೂಸಲೇಮಿನ ಆ ಒಂದು ದೇವಾಲಯದ ನಾಶನದ ಬಗ್ಗೆ ನಾವು ನೋಡಿದೆವು, ಅದು ಸಹ ನೆರವೇರಿದೆ. ಇವುಗಳನ್ನೆಲ್ಲ ನೋಡಬೇಕಾದರೆ ಆಶ್ಚರ್ಯಕರವಾದಂತಹ ಈ ಮಹತ್ವವಾದಂತಹ ಇತಿಹಾಸವು ಪರಲೋಕದ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿವೆ. ಪ್ರಿಯ ಕೇಳುಗರೆ, ದೇವರ ಮಹಾದಿನವು ಬರುವುದಕ್ಕೆ ಮೊದಲು ಈ ಘಟನೆಗಳು ಎಲ್ಲವೂ ಸಹ ನೆರವೇರಲಿದೆ ಎಂಬುದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕಗಳು ತಿಳಿಸಲ್ಪಡ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ನಮ್ಮ ಕಣ್ಣ ಮುಂದೆ ಇತಿಹಾಸದಲ್ಲಿ ನೆರವೇರಿದೆ. ಈ ಜಗತ್ತಿನಲ್ಲಿರುವ ಎಲ್ಲವೂ ಸಹ ಅಶಾಂತಿಯ ಸ್ಥಿತಿಯಲ್ಲಿ ಇವತ್ತು ಇರತಕ್ಕಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಹಾಗಾಗಿ ಯೆರೂಸಲೇಮಿನ ನಾಶನದ ಬಗ್ಗೆ ಯೇಸು ಸ್ವಾಮಿ ಹೇಳಿದಂತೆ ನೆರವೇರಿದೆ. ಅದು ಒಂದು ಚಿಕ್ಕ ಚಿತ್ರಣ ಯಾವ ರೀತಿಯಲ್ಲಿ ಈ ಕೊನೆಯ ಕಾಲದಲ್ಲಿ ಅನೀತಿವಂತರು ನಾಶವಾಗ್ತಕ್ಕಂಥವರಾಗಿದ್ದಾರೆ, ನೀತಿವಂತರು ರಕ್ಷಣೆ ಹೊಂದತಕ್ಕಂಥವರಾಗಿದ್ದಾರೆ ಎಂಬುದಕ್ಕೆ ಒಂದು ಉದಾಹರಣೆಯಾಗಿದೆ. ಮತ್ತು ಸೂರ್ಯನಲ್ಲಿಯೂ ಚಂದ್ರನಲ್ಲಿಯೂ ನಕ್ಷತ್ರಗಳಲ್ಲಿಯೂ ನಡೆದಂಥ ಘಟನೆಯನ್ನು ನಾವು ಇತಿಹಾಸದಲ್ಲೂ ಗಮನಿಸತಕ್ಕಂಥವರಾಗಿದ್ದೇವೆ. ಸತ್ಯವೇದವು ಸಹ ಅದು ನಡೆದಿದೆ ಎಂಬುದಾಗಿ ಎತ್ತಿ ತೋರಿಸುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಕ್ರಿಸ್ತನ ಶೀಘ್ರ ಬರೋಣದ ಸೂಚನೆಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಯಾವ ಯಾವ ಕಾರ್ಯಗಳು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ಹೌದು ದೇವ, ನೀನು ಪ್ರವಾದನೆಯಲ್ಲಿ ತಿಳಿಸಿದಾಗೆ ಯೆರೂಸಲೇಮಿನ ನಾಶನ ಅದು ನೀನು ಹೇಳಿದಂತೆ ನಡೆಯಿತು ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ಸೂರ್ಯನಲ್ಲಿ ಚಂದ್ರನಲ್ಲಿ ನಕ್ಷತ್ರಗಳಲ್ಲಿ ನೀನು ಹೇಳಿದ ಹಾಗೆ ಅವು ನೆರವೇರಿದೆ ಸ್ವಾಮಿ. ಇನ್ನು ಮುಂದಿನ ದಿನಗಳಲ್ಲೂ ಸ್ವಾಮಿ ನಾವು ಅನೇಕ ನೀನು ಹೇಳಿದಂತಹ ಸೂಚಕ ಕಾರ್ಯಗಳ ಬಗ್ಗೆ ಕಲಿಯಲು ಹೋಗುವಂಥವರಾಗಿದ್ದೇವೆ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ, ಹೌದು ಒಂದೊಂದೇ ವಿಚಾರಗಳು ನೆರವೇರಿದೆ, ನಾನು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗಬೇಕೆಂಬುದಾಗಿ ಅವರು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಸಹ ನಿನ್ನ ಬರೋಣಕ್ಕೆ ಸಿದ್ಧರಾಗುವ ಹಾಗೆ ನಮ್ಮನ್ನ ಸಿದ್ಧಗೊಳಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಚಂದ್ರೋದಯ